ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 61, ಪ್ರಕಟಣೆ. ಕಳೆದ 60 ಪಾಠಗಳಿಂದಲೂ ನಾವು ವಾಕ್ಯಗಳ ಮೊದಲ ಒಡಂಬಡಿಕೆಯಾಗಿರುವ ಮೋಶೆಯ ತೋರ, ದಾವಿದನ ಕೀರ್ತನೆಗಳು ಮತ್ತು ಇತರ ಪ್ರವಾದಿಗಳ ಬರವಣಿಗೆಗಳನ್ನು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಹಿಂದಿನ ಬಾನುಲಿ ಪ್ರಸಾರದಲ್ಲಿ ಇಂಜಿಲ್ ಎಂದು ಕರೆಯಲ್ಪಡುವ ಹೊಸ ಒಡಂಬಡಿಕೆ ವಾಕ್ಯಗಳನ್ನು ಅಧ್ಯಯನ ಮಾಡುವುದಕ್ಕೆ ಆರಂಭಿಸಿದ್ದೇವೆ. ಇಂಜಿಲ್ ಎನ್ನುವುದು ಒಂದು ಅರಬಿಕ್ ಶಬ್ದವಾಗಿದ್ದು ಇದರ ಅರ್ಥ ಶುಭ ಸಂದೇಶ ಎಂಬುದು. ನಿಜವಾಗಿಯೂ ಸುವಾರ್ತೆಯ ಸಂದೇಶವು ಇದನ್ನು ನಂಬುವವರೆಲ್ಲರಿಗೂ ಒಂದು ಶುಭ ಸಂದೇಶವಾಗಿದೆ. ಯಾಕೆಂದರೆ ಇದು ನಮಗೆ ಹೇಳುವುದೇನೆಂದರೆ, ಬಹಳ ಹಿಂದೆಯೇ ದೇವರು ತನ್ನ ಪ್ರವಾದಿಗಳ ಮೂಲಕ ವಾಗ್ದಾನ ಮಾಡಿದ ಹಾಗೆ ದೇವರು ಒಬ್ಬ ಶಕ್ತನಾದ ರಕ್ಷಕನನ್ನು ಕಳುಹಿಸಿಕೊಟ್ಟಿದ್ದಾನೆ. ಸುವಾರ್ತೆಯಲ್ಲಿನ ನಮ್ಮ ಅಧ್ಯಾಯವನ್ನು ನಾವು ಆರಂಭಿಸುವುದಕ್ಕಿಂತ ಮುಂಚೆ ಆದಾಮನ ಸಂತತಿಯವರಿಗಾಗಿ ಒಬ್ಬ ರಕ್ಷಕನನ್ನು ಕಳುಹಿಸುವುದಕ್ಕೆ ದೇವರು ಯಾಕೆ ಸಂಕಲ್ಪಿಸಿದ್ದನು ಎಂಬುದನ್ನು ನಾವು ನೆನಪಿಗೆ ತಂದುಕೊಳ್ಳುವುದು ಒಳ್ಳೆಯದು. ಆದಾಮ ಮತ್ತು ಹವ್ವ ದೇವರಿಗೆ ಅವಿಧೇಯರಾದಾಗ ಏನಾಯಿತೆಂಬುದನ್ನು ನೀವು ನೆನಪಿಗೆ ತಂದುಕೊಳ್ಳಬಹುದಾ? ತೋರಾದಲ್ಲಿ ಆದಾಮನ ಅವಿಧೇಯತೆಯು ಇಡೀ ಮಾನವ ಜನಾಂಗವನ್ನು ಹೇಗೆ ದೇವರ ರಾಜ್ಯದೊಳಗಿಂದ ದೂರ ಮಾಡಿ ಸೈತಾನನ ರಾಜ್ಯದೊಳಗೆ ನಡೆಸಿತೆಂಬುದನ್ನು ನಾವು ನೋಡಿದ್ದೇವೆ. ನಾವು ಪ್ರತಿಯೊಬ್ಬರೂ ಕುಟಿಲತೆಯನ್ನು ಹುಟ್ಟುವುದಕ್ಕೆ ಆದಾಮನ ಪಾಪವು ಕಾರಣವಾಗಿದೆ. ಒಂದು ಇಲಿಯು ಗುಂಡಿ ತೋಡುವಂಥದ್ದನ್ನು ಮಾತ್ರ ಹುಟ್ಟಿಸುತ್ತದೆ ಎನ್ನುವ ಹಾಗೆ ಇದೇ ರೀತಿಯಲ್ಲಿ ಆದಾಮನು ಮತ್ತು ಅವನ ಸಂತಾನದವರು ಪಾಪದ ಮಕ್ಕಳನ್ನು ಮಾತ್ರ ಪಡೆದರು. ಪಾಪಿಗಳನ್ನು ಉತ್ಪತ್ತಿ ಮಾಡುತ್ತಾರೆ. ನಮ್ಮ ಪಾಪವು ನಮ್ಮನ್ನು ದಂಡನೆಗೆ ಗುರಿ ಮಾಡಿದೆ. ಆದ್ದರಿಂದ ನಮಗೆ ನ್ಯಾಯ ತೀರಿಸುವವನ ಮುಂದೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾದ ಮಾರ್ಗವೂ ನಮಗಿರಲಿಲ್ಲ. ಹೀಗಿದ್ದರೂ ಆದಾಮನ ಅತಿಕ್ರಮಿಸುವಿಕೆಯ ಕಥೆಯೊಂದಿಗೆ ಪ್ರವಾದಿಗಳ ವಾಕ್ಯಗಳು ಮುಕ್ತಾಯವಾಗಿಲ್ಲ. ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸುತ್ತೇವೆ. ನಾವು ಈಗಾಗಲೇ ನೋಡಿಕೊಂಡ ಹಾಗೆ ಆದಾಮ ಹವರು ಪಾಪ ಮಾಡಿದ ದಿನದಂದೇ ಪಾಪದ ಮತ್ತು ಸೈತಾನನ ಆಳ್ವಿಕೆಯಿಂದ ಆದಾಮನ ಸಂತಾನದವರನ್ನು ಬಿಡುಗಡೆ ಮಾಡಲು ಶಕ್ತನಾಗಿರುವ ಒಬ್ಬ ವಿಮೋಚಕನನ್ನು ಲೋಕಕ್ಕೆ ಕಳುಹಿಸುವ ತನ್ನ ಅದ್ಭುತವಾದ ಯೋಜನೆಯನ್ನು ತಿಳಿಯುವಂತೆ ಮಾಡುವುದಕ್ಕೆ ದೇವರು ಆರಂಭಿಸಿದನು. ಪಾಪವು ಲೋಕಕ್ಕೆ ಪ್ರವೇಶಿಸಿದ ಆ ಕತ್ತಲೆಯ ದಿನದಂದು ಈ ಪರಿಶುದ್ಧ ವಿಮೋಚಕನು ಪ್ರತ್ಯೇಕವಾಗಿ ಒಬ್ಬ ಸ್ತ್ರೀಯಲ್ಲಿ ಹುಟ್ಟಿಬರುತ್ತಾನೆ ಎಂಬುದನ್ನು ದೇವರು ಪ್ರಕಟಿಸಿದನು. ಆದಿಕಾಂಡ 3:15 ವಚನ, ಗಲಾತ್ಯ 4:14 ವಚನ, ಪಾಪಿಗಳಿಗಾಗಿ ಸಂಪೂರ್ಣವಾದ ಯಜ್ಞದ ಹಾಗೆ ತನ್ನ ರಕ್ತವನ್ನು ಸುರಿಸುವುದಕ್ಕಿದ್ದ ಮೆಸ್ಸಿಯನು ಪಾಪದೊಂದಿಗೆ ಕಳಂಕತನಾದ ಒಬ್ಬ ಭೂಲೋಕದ ತಂದೆಯಿಂದ ಹುಟ್ಟಿಬರುವುದು ಸಾಧ್ಯವಿರಲಿಲ್ಲ. ದೇವರು ಸಂಪೂರ್ಣನು ಮತ್ತು ಪರಿಶುದ್ಧನು ಆಗಿರುವಂತೆಯೇ ಈತನೂ ಸಹ ಸಂಪೂರ್ಣನೂ ಮತ್ತು ಪರಿಶುದ್ಧನೂ ಆಗಿರಬೇಕಾಗಿತ್ತು. ಅದಕ್ಕಾಗಿಯೇ ಪ್ರವಾದಿಯಾದ ಏಷಾಯನು ಹೀಗೆ ಬರೆದಿದ್ದಾನೆ, ಇಗೋ ಒಬ್ಬ ಕನ್ನಿಕೆಯು ಮಗನನ್ನು ಹಡೆದು ಅವನಿಗೆ ಇಮ್ಯಾನ್ಯುವೇಲ್ ಎಂದು ಹೆಸರಿಡುವಳು, ದೇವರು ನಮ್ಮ ಕೂಡ ಇದ್ದಾನೆ ಎಂಬುದು ಈ ಹೆಸರಿನ ಅರ್ಥ. ಏಷಾಯ 7:14 ವಚನ, ಮತ್ತಾಯ 1:23 ವಚನ. ನಾವು ಈಗ ಈ ಸುವಾರ್ತೆಯ ಪುಸ್ತಕಕ್ಕೆ ಹಿಂದಿರುಗೋಣ. ಒಬ್ಬ ಪುರುಷನೊಂದಿಗೆ ಎಂದಿಗೂ ಸಂಭವವಿರದ ಒಬ್ಬ ಯವನಸ್ಥ ಸ್ತ್ರೀಯಲ್ಲಿ, ಅಂದರೆ ಒಬ್ಬ ಕನ್ಯೆಯಲ್ಲಿ ಹುಟ್ಟಬೇಕಾಗಿದ್ದ ಈ ಸಂಪೂರ್ಣನೂ ಮತ್ತು ಪರಿಶುದ್ಧನೂ ಆಗಿರುವ ವಿಮೋಚಕನನ್ನು ಕುರಿತು ದೇವರು ಏನು ವಾಗ್ದಾನ ಮಾಡಿದ್ದಾನೋ ಅದನ್ನು ಆತನು ಹೇಗೆ ನೆರವೇರಿಸಿದನೆಂಬುದನ್ನು ನಾವು ಅಲ್ಲಿ ನೋಡಬಹುದು. ನಮ್ಮ ಹಿಂದಿನ ಪಾಠದಲ್ಲಿ ದೇವರ ದೂತನಾಗಿದ್ದ ಗಬ್ರಿಯೇಲನು ಜಕರಿಯನೆಂಬ ಒಬ್ಬ ಯಹೂದ್ಯನಿಗೆ ಹೀಗೆ ಕಾಣಿಸಿಕೊಂಡನೆಂಬುದನ್ನು ನಾವು ನೋಡಿದ್ದೇವೆ. ಗಬ್ರಿಯೇಲನು ಜಕರಿಯನಿಗೆ, ನೀನು ಮತ್ತು ನಿನ್ನ ಹೆಂಡತಿ ಒಬ್ಬ ಮಗನನ್ನು ಹಡೆದು ಅವನಿಗೆ ಯೋಹಾನನೆಂದು ಹೆಸರಿಡುವಿರಿ, ಆತನು ವಿಮೋಚಕನ ಮುಂದೆ ದಾರಿಯನ್ನು ಸಿದ್ಧಪಡಿಸುತ್ತಾನೆ ಎಂದು ಹೇಳಿದನು. ಈಗ ನಾವು ಲೂಕನ ಸುವಾರ್ತೆಯನ್ನು ಮುಂದುವರಿಸೋಣ ಮತ್ತು ದೇವರು ಮರಿಯಳೆಂಬ ಹೆಸರಿನ ಒಬ್ಬ ಕನ್ನಿಕೆಯ ಬಳಿಗೆ ತನ್ನ ದೂತನನ್ನು ಹೇಗೆ ಕಳಿಸುತ್ತಾನೆಂಬುದನ್ನು ನೋಡೋಣ. ವಾಕ್ಯವು ಹೀಗೆ ಹೇಳುತ್ತದೆ, 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲೀಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವಿದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಏಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು? ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪವಿತ್ರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಮತ್ತು ನಿನ್ನ ಬಂಧುವಾದ ಎಲಿಜಬೆತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ ಆರನೆಯ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ಇಲ್ಲಿಗೆ ನಿಲ್ಲಿಸೋಣ. ಮತ್ತು ದೇವದೂತನಾದ ಗಬ್ರಿಯೇಲನು ಮರಿಯಳಿಗೆ ಕಾಣಿಸಿಕೊಂಡಾಗ ಏನು ಸಂಭವಿಸಿತೆಂಬುದರ ಕುರಿತು ಸ್ವಲ್ಪ ಮಾತಾಡೋಣ. ಮರಿಯಳು ಒಬ್ಬ ಯವನಸ್ಥ ಸ್ತ್ರೀಯಾಗಿದ್ದು ದೇವರ ವಾಕ್ಯವನ್ನು ಗೌರವದಿಂದ ಕಾಣುವಳಾಗಿದ್ದಳು. ಅವಳು ಯೋಸೇಫನೆಂಬ ಒಬ್ಬ ಪುರುಷನೊಂದಿಗೆ ಮದುವೆಗೆ ನಿಶ್ಚಿತಾರ್ಥವಾಗಿದ್ದಳು. ಆದರೆ ಅವರು ಇನ್ನೂ ಒಟ್ಟಿಗೆ ವಾಸಿಸುತ್ತಿರಲಿಲ್ಲ. ಯೋಸೇಫ ಮತ್ತು ಮರಿಯಳಿಬ್ಬರೂ ಅರಸನಾದ ದಾವೀದನ ವಂಶದವರಾಗಿದ್ದರು. ಮೆಸ್ಸಿಯನ್ನು ಒಬ್ಬ ಕನ್ಯೆಯಲ್ಲಿ ಹುಟ್ಟಿಬರುತ್ತಾನೆ ಎಂಬುದಾಗಿ ಮಾತ್ರ ಪ್ರವಾದಿಗಳು ಪ್ರವಾದಿಸಿರಲಿಲ್ಲ. ಆದರೆ ಆತನು ಅರಸನಾದ ದಾವೀದನ ವಂಶಾವಳಿಗೆ ಸಂಬಂಧಪಟ್ಟವನೆಂಬುದನ್ನು ಸಹ ಅವರು ಪ್ರವಾದಿಸಿದ್ದಾರೆ ಎನ್ನುವುದನ್ನು ನೀವು ನೆನಪಿಗೆ ತಂದುಕೊಳ್ಳಬೇಕು. ಆದ್ದರಿಂದ ಮರಿಯಳ ಕುರಿತಾಗಿ ನೀವು ತಿಳಿದುಕೊಳ್ಳಬೇಕಾದ ಇನ್ನೂ ಸ್ವಲ್ಪ ಇದೆ ಎಂದು ಯಾರೂ ತಪ್ಪಾಗಿ ತಿಳಿದುಕೊಳ್ಳಬಾರದು. ಅದೇನೆಂದರೆ, ಮರಿಯಳು ಆದಾಮನ ಸಂತತಿಯವಳು. ನಮ್ಮೆಲ್ಲರ ಹಾಗೆ ಅವಳೂ ಸಹ ಪಾಪದ ಸ್ವಭಾವದೊಂದಿಗೆ ಹುಟ್ಟಿದವಳಾಗಿದ್ದಳು. ಇದನ್ನು ಹೇಳುವುದು ನಮಗೆ ಅಗತ್ಯ, ಯಾಕೆಂದರೆ ಅನೇಕರು ಮರಿಯಳನ್ನು ದೇವರ ಸ್ಥಾನಕ್ಕೆ ಮೇಲೆತ್ತಿ ಅವಳನ್ನು ಆರಾಧಿಸಿ ಪ್ರಾರ್ಥಿಸುತ್ತಿದ್ದಾರೆ. ಹೀಗೆ ಮಾಡುವುದು ವಿಗ್ರಹಾರಾಧನೆ. ಖಂಡಿತವಾಗಿಯೂ ಆಕೆಯ ಮೂಲಕ ಲೋಕಕ್ಕೆ ಮೆಸ್ಸಿಯನನ್ನು ತರುವುದಕ್ಕೆ ದೇವರು ಆರಿಸಿಕೊಂಡ ಸ್ತ್ರೀ ಮರಿಯಳಾಗಿರುವುದರಿಂದ ಈಕೆ ಗೌರವಕ್ಕೆ ಅರ್ಹಳಾಗಿದ್ದಾಳೆ. ಆದರೆ ದೇವರು ಆಕೆಗೆ ದಯಪಾಲಿಸಿದ ಈ ದಯೆಯು ಅವಳನ್ನು ಆರಾಧನೆಯ ಅರ್ಹಳನ್ನಾಗಿ ಮಾಡುವುದಕ್ಕಲ್ಲ, ಯಾಕೆಂದರೆ ವಾಕ್ಯವು ಹೀಗೆ ಹೇಳುತ್ತದೆ, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು. ಮತ್ತಾಯ 4:10. ಈಗ ಹಾಗಾದರೆ ನಾವು ಈಗ ತಾನೇ ಓದಿದ ವಾಕ್ಯದಲ್ಲಿ ದೇವರು ಪಾಪಿಗಳ ರಕ್ಷಕನನ್ನು ಒಬ್ಬ ಕನ್ಯೆಯ ಮೂಲಕ ಲೋಕಕ್ಕೆ ತರುವುದಕ್ಕಾಗಿ ಉದ್ದೇಶಿಸಿದ್ದಾನೆ ಎಂಬುದನ್ನು ಅವಳಿಗೆ ತಿಳಿಸುವುದಕ್ಕೆ ದೇವರು ಹೇಗೆ ಗಬ್ರಿಯೇಲನನ್ನು ಮರಿಯಳ ಬಳಿಗೆ ಕಳುಹಿಸಿದನೆಂಬುದನ್ನು ನಾವು ನೋಡುತ್ತೇವೆ. ಮರಿಯಳು ತಾನು ಹೆರುವ ಮಗುವಿಗೆ ಯಾವ ಹೆಸರಿಡಬೇಕೆಂಬುದನ್ನು ಸಹ ಗಬ್ರಿಯೇಲನು ಅವಳಿಗೆ ತಿಳಿಸಿದನು. ಅವನು ಆಕೆಗೆ ಹೇಳಿದ್ದೇನೆಂದರೆ, ನೀನು ಆತನಿಗೆ ಏಸುವೆಂದು ಹೆಸರಿಡಬೇಕು. ಏಸು ಎಂಬ ಹೆಸರಿನ ಅರ್ಥವೇನೆಂದರೆ ಕರ್ತನು ಕಾಪಾಡುವನು ಎಂಬುದೇ. ಕುರಾನ್ ಏಸುವನ್ನು ಈಸಾ ಎಂದು ಕರೆಯುತ್ತದೆ. ಅರೇಬಿಕ್ನ ಹೊಸ ಒಡಂಬಡಿಕೆಯು ಆತನನ್ನು ಯಾಸು ಎಂದು ಕರೆಯುತ್ತದೆ. ಇದು ಆತನ ಸರಿಯಾದ ಹೆಸರೊಂದಿಗೆ ಸೇರುತ್ತದೆ. ಕರ್ತನು ಕಾಪಾಡುವನು ಎಂಬ ಅರ್ಥವಿರುವ ಯೆಹೋಶುವ ಎಂಬ ಹೀಬ್ರುವಿನ ಗ್ರೀಕ್ ಭಾಷಾಂತರವೇ ಏಸು ಎನ್ನುವಂಥದ್ದು. ಹೇಗಾದರೂ ಗಬ್ರಿಯೇಲನು ಮೆಸ್ಸಿಯನಿಗೆ ಇನ್ನೊಂದು ಹೆಸರನ್ನು ಸೂಚಿಸಿದನು. ನೀವು ಇದನ್ನು ಕೇಳಿಸಿಕೊಂಡಿರಾ? ಅವನು ಆತನನ್ನು ಪರಾತ್ಪರನ ಕುಮಾರನು ಎಂದು ಕರೆದನು. ಇದನ್ನು ಇಷ್ಟಪಡಿರಿ ಅಥವಾ ಇಷ್ಟಪಡದಿರಿ, ಗಬ್ರಿಯೇಲನು ಅದನ್ನೇ ಹೇಳಿದ್ದಾನೆ. ದಾವಿದನ ಕೀರ್ತನೆಗಳಲ್ಲಿ ನಾವು ಈಗಾಗಲೇ ಓದಿರುವಂತೆ ದೇವರು ಮೆಸ್ಸಿಯನನ್ನು ತನ್ನ ಮಗನೆಂಬುದಾಗಿ ಕರೆದಿದ್ದಾನೆ. ದೇವರ ದೂತನಾದ ಗಬ್ರಿಯೇಲನು ಸಹ ಮೆಸ್ಸಿಯನನ್ನು ದೇವರ ಮಗನೆಂಬುದಾಗಿ ಹೇಗೆ ಕರೆದಿದ್ದಾನೆಂಬುದನ್ನು ಈಗ ನಾವು ಕೇಳಿದೆವು. ಸ್ನೇಹಿತರೆ, ದೇವರ ಮಗ ಎಂಬ ಹೆಸರನ್ನು ಕೇಳಿಸಿಕೊಂಡಿರುವ ಅನೇಕರು ಅದು ಅಸಾಧ್ಯ ಎಂದು ಹೇಳುವುದು ನಮಗೆ ಗೊತ್ತು. ಆದರೆ ಹಳೆಯ ಗಾದೆಯು ಹೇಳುವ ಹಾಗೆ, ಕುರುಬನ ಬಾಯಿಗೆ ನೀವು ಹೊಡೆಯುವುದಕ್ಕಿಂತ ಮೊದಲು ಅವನು ಯಾತಕ್ಕಾಗಿ ಸಿಳ್ಳೆ ಹಾಕುತ್ತಿದ್ದಾನೆ ಎಂಬುದನ್ನು ನೀವು ಕಂಡುಕೊಳ್ಳಬೇಕು. ಇದರಂತೆಯೇ ದೇವರ ಮಗ ಎಂಬ ಹೆಸರನ್ನು ನೀವು ಹೀನೈಸುವುದಕ್ಕಿಂತ ಮೊದಲು ದೇವರ ಮಗ ಎಂಬ ಹೆಸರಿನ ಅರ್ಥ ಏನೆಂಬುದನ್ನು ಕಂಡುಹಿಡಿಯುವುದಕ್ಕೆ ನೀವು ಶ್ರಮ ಪಡಬೇಕು. ಪರಿಶುದ್ಧ ವಾಕ್ಯಗಳಲ್ಲಿ ಮೆಸ್ಸಿಯನ್ನು ದೇವರ ಮಗನೆಂಬುದಾಗಿ 120 ಸಲಕ್ಕಿಂತಲೂ ಹೆಚ್ಚಾಗಿ ಕರೆಯಲ್ಪಟ್ಟಿದೆ. ಈ ಪ್ರಕಾರ ಪ್ರವಾದಿಗಳ ಬರವಣಿಗೆಗಳನ್ನು ನಂಬುವ ನಾವು ದೇವರು ಮೆಸ್ಸಿಯನನ್ನು ತನ್ನ ಮಗನೆಂಬುದಾಗಿ ಕರೆದಿರುವುದನ್ನು ಅಲ್ಲಗಳೆಯುವ ಧೈರ್ಯವನ್ನು ಮಾಡಬಾರದು. ದೇವರು ಯೇಸುವನ್ನು ತನ್ನ ಮಗನೆಂಬುದಾಗಿ ಯಾಕೆ ಕರೆತಿದ್ದಾನೆಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಇಚ್ಛೆಯುಳ್ಳವರಾಗಿರಬೇಕು. ಮೊದಲನೆಯದಾಗಿ ದೇವರ ಮಗ ಎನ್ನುವ ಹೆಸರು ಯಾವ ಅರ್ಥವಲ್ಲದ್ದು ಎನ್ನುವುದನ್ನು ನಾವು ತಿಳಿಯಬೇಕು. ದೇವರು ಒಬ್ಬ ಹೆಂಡತಿಯನ್ನು ತೆಗೆದುಕೊಂಡು ಒಬ್ಬ ಮಗನನ್ನು ಪಡೆದನು ಎಂಬುದು ಇದರ ಅರ್ಥವಲ್ಲ. ಈ ರೀತಿಯಾಗಿ ಯಾರಾದರೂ ಯೋಚಿಸಿದರೆ ಅದು ದೇವದೂಷಣೆಯಾಗುತ್ತದೆ. ದೇವರು ಉನ್ನತನು ಮತ್ತು ಮನುಷ್ಯನು ಮಕ್ಕಳನ್ನು ಪಡೆಯುವ ಹಾಗೆ ಆತನು ಮಕ್ಕಳನ್ನು ಪಡೆಯುವುದಿಲ್ಲ, ಎಂದಿಗೂ ಇಲ್ಲ. ಅದು ನಮ್ಮ ಮನಸ್ಸಿನಲ್ಲಿ ಪೂರ್ಣ ಸ್ಪಷ್ಟವಾಗಿರಬೇಕು. ದೇವರ ಮಗ ಎಂಬ ಹೆಸರಿನ ಎಲ್ಲ ಅರ್ಥವನ್ನು ವಿವರಿಸುವುದಕ್ಕೆ ಈ ದಿನ ನಮಗೆ ಸಮಯವಿಲ್ಲ. ಆದರೆ ನೀವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ದೇವರು ಒಬ್ಬ ಹೆಂಡತಿಯನ್ನು ತೆಗೆದುಕೊಂಡು ಆಕೆಯಿಂದ ಒಬ್ಬ ಮಗನನ್ನು ಪಡೆದನು ಎಂದು ಇದರ ಅರ್ಥವಲ್ಲ. ಅರ್ಥ ಮಾಡಿಕೊಳ್ಳುವುದಕ್ಕೆ ಇದು ಕಷ್ಟಕರವಾದದ್ದೇನೂ ಅಲ್ಲ. ಯಾಕೆಂದರೆ ಸೆನೆಗಲ್ನಲ್ಲಿ ಹೆಂಡತಿಯನ್ನು ಹೊಂದಿಲ್ಲದೆ ಒಬ್ಬ ಮಗನನ್ನು ಪಡೆಯದಿದ್ದಾಗ್ಯೂ ಈ ದೇಶದಲ್ಲಿ ತುಂಬಾ ದೀರ್ಘ ಸಮಯದವರೆಗೆ ವಾಸಿಸಿದ ಯಾರನ್ನಾದರೂ ಇಲ್ಲಿ ಸೆನೆಗಲ್ನ ಒಬ್ಬ ಮಗ ಎಂದು ಆಗಾಗ್ಗೆ ನಾವು ಕರೆಯುತ್ತೇವೆ. ನೀವು ದೇಶದ ಹೊರಗೆ ಪ್ರಯಾಣಿಸಿದರೂ ಸಹ ಜನರು ನಿಮ್ಮನ್ನು ಸೆನೆಗಲ್ನ ಒಬ್ಬ ಮಗ ಎಂದು ಕರೆಯುತ್ತಾರೆ. ಆದರೆ ಸೆನೆಗಲ್ ನಿಮ್ಮ ತಂದೆ ಎಂಬುದು ಅದರ ಅರ್ಥವಲ್ಲ. ನಿಮ್ಮ ಮೂಲ ಸ್ಥಳವಾಗಿರುವ ಸೆನೆಗಲ್ನಿಂದ ನೀವು ಬಂದಿದ್ದೀರಿ ಎಂದು ಇದರ ಸರಳವಾದ ಅರ್ಥ. ಹೀಗೆ ಮೆಸ್ಸಿಯನಾದ ಯೇಸುವಿನೊಂದಿಗೂ ಇದು ಹೇಗೆ ಅರ್ಥ ಕೊಡುತ್ತದೆ? ದೇವರು ಆತನನ್ನು ತನ್ನ ಮಗನೆಂದು ಕರೆದನು, ಯಾಕೆಂದರೆ ಆತನು ದೇವರಿಂದ ಮುಂದಾಗಿ ಬಂದವನಾಗಿದ್ದನು. ಮೆಸ್ಸಿಯನು ಪರಲೋಕದಿಂದ ಬಂದವನು. ಆತನು ಹುಟ್ಟುವುದಕ್ಕಿಂತ ಮುಂಚೆ ಆತನು ದೇವರೊಂದಿಗಿದ್ದನು. ಆತನು ರೂಹು ಅಲ್ಲಾಹ, ಅಂದರೆ ದೇವರಾತ್ಮನು. ರೂಹು ಅಲ್ಲಾಹ ಎಂಬ ಅರಬಿಕ್ ಶಬ್ದದ ಅರ್ಥ ದೇವರ ಆತ್ಮ ಅಥವಾ ಪ್ರಾಣ ಎಂದು. ಹೀಬ್ರುವಿನ ರೂವಾದ ಹಾಗೆ ಮೆಸ್ಸಿಯನೊಂದಿಗೆ ಅನುರೂಪವಾಗಿರುವ ಯೇಸುವಿಗೆ ಇದು ಕುರಾನಿನ ಒಂದು ಬಿರುದಾಗಿದೆ. ದೇವರ ನಿತ್ಯಾತ್ಮನ ಮಗನು, ಒಬ್ಬನೇ ತ್ರಯೇಕ ದೇವರಲ್ಲಿ ಎರಡನೆಯ ಆತ್ಮನು. ಮೆಸ್ಸಿಯನು ಕಾಲಿಮತ್ ಸಹ ಆಗಿದ್ದಾನೆ. ಆದಿಯಲ್ಲಿ ದೇವರೊಂದಿಗಿದ್ದ ವಾಕ್ಯ ಕಾಲಿಮತ್ ಅಲ್ಲಾಹ ಎಂಬ ಅರೆಬಿಕ್ ಶಬ್ದದ ಅರ್ಥ ವಾಕ್ಯ, ದೇವರ ಕ್ರಿಯೆ. ಸತ್ಯವೇದ ಮತ್ತು ಕುರಾನ್ ಎರಡರಲ್ಲಿಯೂ ಮೆಸ್ಸಿಯನಿಗೆ ಅದ್ವಿತೀಯವಾಗಿ ಹೊರಿಸಲ್ಪಟ್ಟಿರುವ ಒಂದು ಬಿರುದಾಗಿದೆ. ಅದಕ್ಕಾಗಿಯೇ ವಾಕ್ಯವು ಹೇಳುವುದೇನೆಂದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬಾತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯೋಹಾನ 1:1-3 ಹಾಗೂ 14. ಹೌದು, ಮೆಸ್ಸಿಯನು ಪರಲೋಕದಿಂದ ಬಂದಂತಹ ದೇವರ ವಾಕ್ಯವಾಗಿದ್ದು ಮನುಷ್ಯನಾಗಿ ಹುಟ್ಟಿದನು. ಮೆಸ್ಸಿಯನಿಗೆ ಭೂಲೋಕದ ತಂದೆಯಿಲ್ಲ ಎನ್ನುವುದು ನಮಗೆಲ್ಲರಿಗೂ ಗೊತ್ತಿದೆ. ಒಳ್ಳೆಯದು. ಈಗ ಒಂದು ವೇಳೆ ಆತನು ಒಬ್ಬ ಭೂಲೋಕದ ತಂದೆಯನ್ನು ಹೊಂದಿಲ್ಲದಿದ್ದರೆ, ಹಾಗಾದರೆ ಆತನು ಎಲ್ಲಿಂದ ಬಂದ? ಆತನು ಯಾರ ಮಗನು? ಗಬ್ರಿಯೇಲನು ಮರಿಯಳಿಗೆ ಹೇಳಿರುವುದನ್ನು ಮತ್ತೊಮ್ಮೆ ಕೇಳಿಸಿಕೊಳ್ಳಿರಿ. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪವಿತ್ರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಅಂದನು. ಬಹುಶಃ ಕೆಲವರು, ಹೋ ಹೌದು, ಯೇಸುವಿಗೆ ಭೂಲೋಕದ ತಂದೆ ಇಲ್ಲ ಎನ್ನುವುದು ನಮಗೆ ಗೊತ್ತು, ಆದರೆ ಕನ್ಯೆಯಲ್ಲಿನ ಯೇಸುವಿನ ಜನನವು ತುಂಬಾ ಪ್ರಾಮುಖ್ಯವಾದದ್ದೇನಲ್ಲ. ದೇವರು ಕೇವಲ ತನ್ನ ಶಕ್ತಿಯನ್ನು ತೋರಿಸುವುದಕ್ಕೆ ಇಷ್ಟಪಟ್ಟನು. ದೇವರು ಆದಾಮನನ್ನು ತಂದೆ ಅಥವಾ ತಾಯಿ ಇಲ್ಲದೆ ಸೃಷ್ಟಿಸಿದನು. ಮುಂದೆ ಆತನು ಹವ್ವಳನ್ನು ಒಬ್ಬ ತಂದೆಯಿಂದ ಮಾತ್ರ ಸೃಷ್ಟಿಸಿದನು, ಅಂದರೆ ಆದಾಮನ ಪಕ್ಕೆ ಎಲುಬನ್ನು ತೆಗೆದು ಅವಳನ್ನು ಉಂಟು ಮಾಡಿದನು. ನಂತರ ಮುಂದೆ ತನ್ನ ಶಕ್ತಿಯನ್ನು ತೋರಿಸುವುದಕ್ಕೆ ದೇವರು ಒಬ್ಬ ಸ್ತ್ರೀಯನ್ನು ಮಾತ್ರ ಉಪಯೋಗಿಸಿ ಒಬ್ಬ ಮನುಷ್ಯನನ್ನು ಸೃಷ್ಟಿಸಿದನು. ಯೇಸು ಭೂಲೋಕದ ತಂದೆ ಇಲ್ಲದೆ ಹುಟ್ಟುವುದೆಂಬುದಕ್ಕೆ ಇದೊಂದು ಮಾತ್ರವೇ ಕಾರಣವಾಗಿದೆ ಎಂದು ಹೇಳುವುದನ್ನು ನೀವು ಕೇಳಿದ್ದೀರಿ. ಪ್ರಿಯ ಸ್ನೇಹಿತರೆ, ದೇವರು ಸರ್ವಶಕ್ತನು. ಮತ್ತು ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದು ಸತ್ಯ. ಆದರೆ ಒಬ್ಬ ಕನ್ಯೆಯಲ್ಲಿನ ಯೇಸುವಿನ ಜನನದ ಕುರಿತಾಗಿ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಕೇವಲ ದೇವರ ಶಕ್ತಿಯನ್ನು ಪ್ರದರ್ಶಿಸುವುದಕ್ಕಿಂತ ಇದರ ಕಾರಣವು ಹೆಚ್ಚು ಅಪರಿಮಿತವಾಗಿ ಪ್ರಾಮುಖ್ಯವಾದದ್ದಾಗಿದೆ. ನಿಮ್ಮನ್ನು ಮೋಸಗೊಳಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ದೇವರು ಆದಾಮ ಮತ್ತು ಹವ್ವರನ್ನು ಸೃಷ್ಟಿ ಮಾಡಿದ ಸಾವಿರಾರು ವರ್ಷಗಳ ನಂತರ ಏಸು ಒಬ್ಬ ಕನ್ಯೆಯಲ್ಲಿ ಹುಟ್ಟಿದ್ದಕ್ಕೆ ತುಂಬಾ ತುಂಬಾ ಪ್ರಾಮುಖ್ಯವಾದ ಕಾರಣವಿದೆ. ಈ ಕಾರಣ ನಿಮಗೆ ಗೊತ್ತಾ? ಪರಿಶುದ್ಧ ವಾಕ್ಯಗಳು ಆ ಕಾರಣವನ್ನು ತಿಳಿಸುತ್ತದೆ. ಅದು ಏನೆಂದರೆ, ಮೆಸ್ಸಿಯನಾದ ಏಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. 1 ತಿಮೋತಿ 1:15. ಏಸು ಈ ಲೋಕದಲ್ಲಿ ಹುಟ್ಟಿದ್ದು ಕಳೆದುಹೋದ, ಪಾಪದ, ಭ್ರಷ್ಟಗೊಂಡ, ದಂಡನೆಗೊಳಗಾದ ಆದಾಮನ ಸಂತಾನದವರನ್ನು ವಿಮೋಚಿಸುವುದಕ್ಕಾಗಿ. ಆದ ಕಾರಣ ಆತನು ಪಾಪದೊಂದಿಗೆ ಕಳಂಕಿತ ಮನುಷ್ಯನಿಂದ ಹುಟ್ಟಿ ಬರುವುದು ಸಾಧ್ಯವಿರಲಿಲ್ಲ. ನಾವು ಈಗಾಗಲೇ ನೋಡಿರುವಂತೆ ದೇವರ ಯೋಜನೆಯ ಪ್ರಕಾರ ಮೆಸ್ಸಿಯನ್ನು ಪಾಪದ ಕ್ರಯಕ್ಕೆ ಯಜ್ಞದ ಹಾಗೆ ತನ್ನ ರಕ್ತವನ್ನು ಸುರಿಸಬೇಕಾಗಿತ್ತು. ಸಂಪೂರ್ಣವಾದ ಯಜ್ಞವಾಗುವುದಕ್ಕಾಗಿ ಪ್ರತಿ ವರ್ಷ ಯಜ್ಞದ ಹಬ್ಬದಲ್ಲಿ ಯಜ್ಞವಾಗುವ ಆರೋಗ್ಯವಂತ ಮತ್ತು ನಿಷ್ಕಳಂಕ ಕುರಿಯ ರೀತಿಯಲ್ಲಿ ವಿಮೋಚಕನು ಒಂದೇ ಒಂದು ಪಾಪ ಅಥವಾ ತಪ್ಪಿಲ್ಲದವನೂ ಆಗಿರಬೇಕಾಗಿತ್ತು. ಇದರ ಕುರಿತು ಆಲೋಚಿಸಿರಿ. ಒಂದು ದೊಡ್ಡ ಸಾಲವಿರುವ ಒಬ್ಬ ವ್ಯಕ್ತಿ ಬೇರೆಯವರ ಸಾಲವನ್ನು ತೀರಿಸುವುದಕ್ಕೆ ಸಾಧ್ಯವೋ? ಇಲ್ಲ. ಕೇವಲ ಯಾವ ಸಾಧ್ಯವಿಲ್ಲದವನು ಮಾತ್ರ ಬೇರೆಯವರ ಸಾಲಗಳನ್ನು ತೆರುವುದಕ್ಕೆ ಅರ್ಹನಾಗಿರುತ್ತಾನೆ. ಹಾಗೆಯೇ ಮೆಸ್ಸಿಯನು ಪಾಪದ ಯಾವ ಸಾಲವಿಲ್ಲದ ಒಬ್ಬ ಮನುಷ್ಯನಾಗಿದ್ದನು. ಆದ್ದರಿಂದ ಆತನು ಆದಾಮನ ಮಕ್ಕಳಿಗಾಗಿ ಪಾಪದ ಸಾಲವನ್ನು ತೆರುವುದಕ್ಕೆ ಶಕ್ತನಾದನು. ಮೆಸ್ಸಿಯನಿಗೂ ಮತ್ತು ಆದಾಮನ ಮಕ್ಕಳಿಗೂ ತುಂಬಾ ವ್ಯತ್ಯಾಸವಿದೆ ಎಂಬುದನ್ನು ನಮಗೆ ತಿಳಿಸುವುದಕ್ಕೆ ದೇವರು ಇಚ್ಛಿಸುತ್ತಾನೆ. ನಾವು ಆದಾಮನ ಮಕ್ಕಳು, ಆದರೆ ಯೇಸು ದೇವರ ಮಗನು. ನಾವು ಆದಾಮನ ಮಕ್ಕಳಂತೆ ನಮ್ಮ ಪಾಪದ ಕಾರಣದಿಂದ ಮಲಿನವಾದ ಭೂಮಿಯ ಹಾಗಿದ್ದೇವೆ. ಆದಾಗ್ಯೂ ಏಸು ಪರಲೋಕದಿಂದ ಬರುವ ಮಳೆಯ ಹಾಗಿದ್ದಾನೆ. ದೇವರು ಶುದ್ಧನೂ ಮತ್ತು ಪವಿತ್ರನೂ ಆಗಿರುವಂತೆ ಏಸುವು ಶುದ್ಧನೂ ಮತ್ತು ಪವಿತ್ರನೂ ಆಗಿದ್ದಾನೆ. ಅದಕ್ಕಾಗಿಯೇ ಆತನನ್ನು ತನ್ನ ಮಗನೆಂಬುದಾಗಿ ಕರೆಯುವುದಕ್ಕೆ ದೇವರು ನಾಚಿಕೆ ಪಡಲಿಲ್ಲ. ಆದ್ದರಿಂದ ಸ್ನೇಹಿತರೆ, ಈ ದಿನ ನೀವು ಇಲ್ಲಿಂದ ಹೊರಡುವಾಗ ಮೆಸ್ಸಿಯನಾದ ಏಸು ಒಬ್ಬ ಕನ್ಯೆಯಲ್ಲಿ ಯಾಕೆ ಹುಟ್ಟಿದನು ಮತ್ತು ದೇವರ ಮಗ ಎಂಬ ಹೆಸರಿನ ಅರ್ಥವೇನು ಮತ್ತು ಅರ್ಥವೇನಲ್ಲ ಎಂದು ನೀವು ಚೆನ್ನಾಗಿ ಗ್ರಹಿಸಿಕೊಳ್ಳುವಂತೆ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿವೆ ಎಂದು ನಾವು ನಂಬುತ್ತೇವೆ. ಮೆಸ್ಸಿಯನ ಕುರಿತಾಗಿ ಮತ್ತಾಯನ ಸುವಾರ್ತೆಯಲ್ಲಿರುವುದನ್ನು ಓದುವುದರಿಂದ ನಾವು ಈ ದಿನದ ಪ್ರಸಾರವನ್ನು ಮುಗಿಸುತ್ತಿದ್ದೇವೆ. ದೇವರಾತ್ಮನ ಬಲದಿಂದ ಮರಿಯಳು ಗರ್ಭಿಣಿಯಾಗಿ ಕೆಲವು ತಿಂಗಳುಗಳಾದ ನಂತರ ಮರಿಯಳ ಗಂಡನಾಗಬೇಕಾಗಿದ್ದ ಯೋಸೇಫನ ಬಳಿಗೆ ದೇವರು ತನ್ನ ದೂತನನ್ನು ಕಳುಹಿಸಿದನು. ವಾಕ್ಯವು ಹೀಗೆ ಹೇಳುತ್ತದೆ: ಏಸುಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವಿದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯ ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯಾದ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲಾ ನಡೆಯಿತು. ಆ ಮಾತು ಏನೆಂದರೆ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಯಾನ್ಯುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆ ಎಂಬುದು ಈ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗುವನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಮಗುವಿಗೆ ಏಸುವೆಂದು ಹೆಸರಿಟ್ಟರು. ಮತ್ತಾಯ 1:18-25. ಪ್ರಿಯರೇ, ಈ ದಿನ ನಾವು ಇಲ್ಲಿಗೆ ನಿಲ್ಲಿಸುತ್ತೇವೆ. ದೇವರ ಚಿತ್ತವಿರುವುದಾದರೆ ಮುಂದಿನ ಸಲ ಮೆಸ್ಸಿಯನಾದ ಯೇಸುವಿನ ಜನನದ ಕುರಿತಾಗಿ ಸುವಾರ್ತೆಯಲ್ಲಿರುವ ಅದ್ಭುತವಾದ ಕಥೆ ಓದುವುದನ್ನು ಮುಂದುವರಿಸುತ್ತೇವೆ. ಮೆಸ್ಸಿಯನ ಕುರಿತಾಗಿ ದೂತನು ಯೋಸೇಫನಿಗೆ ಹೇಳಿರುವುದನ್ನು ನೀವು ನೆನಪಿಸಿಕೊಳ್ಳುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಮತ್ತಾಯ 1 ಅಧ್ಯಾಯ 21 ವಚನ.